ಯೋ ನಮಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತ್ಲಂ ಭಜೇತಾಪತ್ರಯಾಪಹಂ ಮಿಥ್ಯಾ ಸಿದ್ಧಾಂತ ದುಧ್ವಾಂತ ವಿಧ್ವಂಸ ಚಕ್ಷ್ಣ ದ್ವೈತೀರ್ಥಕತೆ ನಿರ್ಭಾಸತಾಂ ನೋ ಹೃದಂಬರೇ ಅರ್ಥಿಕೃತ್ಕ ಕಲ್ಪೋಯಂ ಪ್ರತ್ಯರ್ಥಿಗತ ಕೇಸರಿ ವ್ಯಾಸತೀರ್ಥ ಗುರು ಭೂಯಾತ್ ಅಸ್ಮದಿಷ್ಟಾತ ಸಿದ್ಧಯೇ ತಪೋ ವಿದ್ಯಾವಿರಕ್ತಿಯಾದಿ ಸದ್ಗುಣೋಗಾಕರಾನ ವಾದಿರಾಜ ಗುರುನ್ ವಂದೇ ಹೈಗ್ರೀವದಾಶಯಾನ್ ಪೂಜ್ಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭದತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿ ಧ್ವಾಂತರವೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಚಿಂತೆಯಾಳವೇ ಆಪಾದ ಮೌಳಿ ಪರ್ಯಂತಂ ಗುರುಣಾಂ ಆಕ್ತಿಂ ಸ್ಮರೇ ತೇನ ವಿಘ್ನಾಃ ಪ್ರಶ್ಯಂತಿ ಸಿದ್ಧಿಂಚ ಮನೋರಥಾಃ ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ಋಷಿ ದೇವತೆ ಛಂದಸ್ಸಿಯಲ್ಲಿ ಬಿಟ್ಟು ವಿಷ್ಣು ಸಹಸ್ರನಾಮ ಶುರು ಮಾಡೋಣ. ಅಶ್ವಸ್ಸಿ ವಿಷ್ಣೋರ್ ಸಹಸ್ರನಾಮ ಮಂತ್ರಸ್ಯ ಶ್ರೀ ಮಹಾವಿಷ್ಣು ಪರಮಾತ್ಮ ಶ್ರೀಮನ್ನಾರಾಯಣ ದೇವತಾ ಅನುಷ್ಟುಪ್ ಛಂದ ಶ್ರೀ ಲಕ್ಷ್ಮೀನಾರಾಯಣ ಪ್ರಸಾದ ಸಿದ್ಧತೆ ಜಪೇ ವಿನಿಯೋಗ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ವಿಶ್ವಸ್ಮೈ ನಮಃ. ಓಂ ವಿಶ್ವಂ ವಿಷ್ಣುರ್ ವಷಟ್ಕಾರೋ ಭೂತಭವ್ಯ ಭವತ್ ಪ್ರಭು ಭೂತಕೃತ್ ಭೂತಭೃದ್ ಭಾವೋ ಭೂತಾತ್ಮ ಭೂತಭಾವನ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರಯೇವ ಚ ಯೋಗೋ ಯೋಗವಿದಾಂ ನೇತ ಪ್ರಧಾನ ಪುರುಷೇಶ್ವರ ನಾರಸಿಂಹೋ ಅಪುಶ್ರೀಮಾನ್ ಕೇಶವ ಪುರುಷೋತ್ತಮ ಸರ್ವಶರ್ವಶಿವಸ್ಥಾನುರ್ ಭೂತಾದಿರ್ನಿಧಿರವ್ಯಯ ಸಂಭವೋ ಭಾವನೋ ಭರ್ತ ಪ್ರಭವ ಪ್ರಭುರೀಶ್ವರ ಸ್ವಯಂಭೂ ಶಂಭುರಾಜ್ಯ ಪುಷ್ಕರಾಕ್ಷೋ ಮಹಸ್ವನ ಅನಾದಿ ನಿಧನೋ ಧಾತ ವಿಧಾತ ಧಾತುರುತ್ತಮ. ಅಲ್ಲಿ ಅನಾದಿ ನಿಧನ ನೋಡಿದ್ದೀವಿ. ನಮಗೆ ಲಾಂಗ್ ಬ್ರೇಕ್ ಬಂದಿದೆ, ಅದಕ್ಕೆ ಮುಂಚೆ ಬ್ರೇಕ್ಗೆ ಮುಂಚೆ ಧಾತ ಅನ್ನುವ ಶಬ್ದವನ್ನು ನೋಡಿದ್ದೀವಿ, ಧಾತ ಶಬ್ದದ ಅರ್ಥಗಳು. ಈಗ ವಿಧಾತ ಅನ್ನುವುದರಲ್ಲಿ ಧಾತ ಶಬ್ದಗಳು ಒಳಗೊಂಡಿದೆ, ಆದ್ದರಿಂದ ಒಂದು ವಿಧವಾಗಿ ರೀಕ್ಯಾಪ್ ಮಾಡಿದಂತೂ ಆಗತ್ತೆ. ಇನ್ನೂ ವಿಶೇಷವಾದ ಅರ್ಥಗಳಿದೆ, ಆದ್ದರಿಂದ ವಿಧಾತ ಅನ್ನುವ ಶಬ್ದವನ್ನು ಇವತ್ತು ಅರ್ಥ ಚಿಂತನೆ ಮಾಡೋಣ. ಇದರಲ್ಲಿ ವಿ ಅನ್ನುವ ಉಪಸರ್ಗ, ವಿ ಧಾತ, ವಿ ಅಂದರೆ ವಿಶೇಷವಾಗಿ ವಿಶಿಷ್ಟನಾದವನು, ವಿಶೇಷ ಅನ್ನುವ ಅರ್ಥ ಬಳಸುವಂಥದ್ದು ವಿ ಅನ್ನುವುದು. ಸೊ ಆದ್ದರಿಂದ ಭಗವಂತ ಇಲ್ಲಿ ಹೇಳುವಾಗ ವಿ ಧಾತ ವಿಶೇಷೇನ ಧಾತ ಅನ್ನುವುದಕ್ಕೆ ನೋಡುವಾಗ ಧಾರಣ ಪೋಷಣ, ಧಾರಣ ಪೋಷಣ ಮಾಡುವವನು ಧಾತ, ಅದು ಧಾರಯತಿ ಪೋಷಯತಿ ದಧಾತಿ ಧಾತ ದಧಾತಿ ದಾ ಅದು ಧಾ ಅನ್ನುವ ಧಾತು ಧಾರಣ ಪೋಷಣ. ದುಧಾಂಗ್ ಧಾಂಗ್ ಅನ್ನುವುದು ಧಾತು ಬಂದಿತ್ತು. ದುಧಾಂಗ್ ಅನ್ನುವ ಧಾತುವಿನಲ್ಲಿ ಡುಕೃಂಕರಣೆ ಅಂದಾಗ ಡುಕು ಅನ್ನುವುದು ಡಾಪ್ ಆಗುತ್ತೆ. ಹಾಗೆ ದುಧಾಂಗ್ ಅನ್ನುವಾಗ ಧಾತುವಿನಲ್ಲಿ ಡು ಧಾಂಗ್ ಅಂದ್ರೂ ಕೂಡ ಡು ಅನ್ನುವುದು ಡ್ರಾಪ್ ಆಗುತ್ತೆ, ಧಾಂಗ್ ಅನ್ನೋದು ನಿಲ್ಲತ್ತೆ. ಆ ಡುಧಾಂಗ್ ಅನ್ನುವ ಧಾತುವಿಗೆ ಧಾರಣ ಪೋಷಣ, ಧಾರಣ ಪೋಷಣ ಅಂದ್ರೆ ಏನು, ಧಾರಣ ಅಂದ್ರೆ ಸಪೋರ್ಟ್ ಮಾಡುವುದು, ಪೋಷಣ ಅಂತ ಹೇಳಿದ್ರೆ ನಮ್ಮನ್ನು ನರಿಶ್ ಮಾಡುವುದು, ಸಪೋರ್ಟಿಂಗ್ ಅಂಡ್ ನರಿಶಿಂಗ್. ಪರಮಾತ್ಮನೆ ಎಲ್ಲರನ್ನು ಆಧಾರವನ್ನು ಧರಿಸಿದ್ದಾನೆ, ಎಲ್ಲರನ್ನು ಪೋಷಿಸುತ್ತಾನೆ, ಆದ್ದರಿಂದ ಅವನು ಧಾತ ಶಬ್ದವಾಚಿನಾಗಿದ್ದಾನೆ. ವಿಧಾತ ವಿಶೇಷವಾಗಿ ಧಾರಣ ಪೋಷಣ ಮಾಡುವವನು. ವಿಶೇಷವಾಗಿ ಧಾರಣ ಪೋಷಣ ಮಾಡುವುದಂದ್ರೆ ಏನು, ಯಾಕಂದ್ರೆ ಧಾರಣ ಪೋಷಣ ಮಾಡುವುದು ಮಾಡ್ತಾನೆ, ಎಲ್ಲ ಮಾಡ್ತಾನೆ ಅವನೇ, ಆಯ್ತು ಧಾತ ಧಾರಣ ಪೋಷಣ ಮಾಡುವವನು. ಅವನು ವಿಶೇಷವಾಗಿ ಧಾರಣ ಪೋಷಣ ಮಾಡ್ತಾನಂದ್ರೆ ಏನು, ವಿಶೇಷತ್ವ ಏನು ಅಂತ ಹೇಳಿದರೆ ಅನಂತ ಅನಂತ ರೂಪಗಳಿಂದ ಅವನು ಒಂದು ರೂಪದಿಂದಲೆಲ್ಲ ಧಾರಣ ಪೋಷಣೆ ಮಾಡಬಲ್ಲ, ಮಾಡ್ತಾನೆ. ಅಷ್ಟೇ ಅಲ್ಲದೆ ವಿವಿಧ ರೂಪಗಳಿಂದ ಅನಂತಾನಂತ ರೂಪಗಳಿಂದ ಅವನು ಬೇರೆ ಬೇರೆ, ಅಂದ್ರೆ ಈಗ ಪಕ್ಷಿಗಳಲ್ಲಿ ಒಂದೊಂದು ಪಕ್ಷಿಯಲ್ಲಿ ಒಂದೊಂದು ರೂಪ, ಒಂದೊಂದು ಮನುಷ್ಯನಲ್ಲಿ ಒಂದೊಂದು ರೂಪ, ಹೀಗೆ ಅನಂತಾನಂತ ರೂಪಗಳಲ್ಲಿ ನಿಂತು ಧಾರಣ ಪೋಷಣೆ ಮಾಡ್ತಾನೆ. ಅದು ಅವನ ಒಂದು ವಿಶೇಷ. ಆದ್ದರಿಂದ ಅವನು ಸ್ವತಂತ್ರವಾಗಿ ಧಾರಣ ಪೋಷಣೆ ಮಾಡಿದರೂ ಅವನ ಸ್ವಾತಂತ್ರ್ಯಕ್ಕೆ ತಕ್ಕಂತೆ ತಾನು ಅನಂತ ರೂಪಗಳನ್ನು ಧರಿಸುತ್ತಾನೆ. ಅದಕ್ಕೆ ಅವನಿಗೆ ಧಾತೃ ವಿಧಾತೃ ಇಲ್ಲ ಧಾತ ವಿಧಾತ, ಭ್ರಾತೃ ಅನ್ನೋದು ಭ್ರಾತ ಆದಂತೆ, ಪಿತೃ ಅನ್ನೋದು ಪಿತಾ ಆದಂತೆ, ಮಾತೃ ಅನ್ನೋದು ಮಾತಾ ಆದಂತೆ, ತೃ ಅನ್ನುವ ಪ್ರಾತಿಪದಿಕ ಅಂತೀವಿ ಆ ಶಬ್ದ ರೂಟ್ ವರ್ಡ್, ರೂಟ್ ವರ್ಡ್ ನಲ್ಲಿ ತೃ ಇದ್ದರೆ ಅದು ಪ್ರಥಮ ವಿಭಕ್ತಿ ಏಕವಚನದಲ್ಲಿ ತಾ ಆಗತ್ತೆ. ಉದಾಹರಣೆಗೆ ಮಾತೃ ಮಾತ, ಪಿತೃ ಪಿತ, ಹಾಗೆ ಧಾತೃ ಧಾತ, ವಿಧಾತೃ ವಿಧಾತ ಅಂತ ಆಗತ್ತೆ. ಆದ್ದರಿಂದ ಅವನು ಈ ವಿಧಾತ ಶಬ್ದ ವಾಚ್ಯನಾಗಿದ್ದಾನೆ. ಇನ್ನೊಂದು ವಿಶಿಷ್ಟವಾಗಿ ವಿ ಅನ್ನೋದು ವಿಶೇಷಣವಾಗಿ ತಗೊಂಡ್ರೆ ಅಡ್ಜೆಕ್ಟಿವ್, ವಿಶೇಷವಾಗಿ ವಿಶಿಷ್ಟನಾಗಿ ಧಾರಣೆ ಪೋಷಣೆ ಮಾಡ್ತಾನಂತ ಒಂದು. ಅಷ್ಟೇ ಅಲ್ಲದೆ ಭಗವಂತ ಅವನು ವಿಶಿಷ್ಟನಾಗಿದ್ದಾನೆ, ಧಾರಣ ಪೋಷಣೆ ಮಾಡ್ತಾನೆ. ವಿಶಿಷ್ಟ ಅಂದ್ರೆ ಏನು? ಅಕವಿ ಪ್ರವಿಸಂ ಭೂಮ ಸಕಹ ಅನ್ನುವ ಏಕಾಕ್ಷರ ಕೋಶದಲ್ಲಿ ಒಂದೊಂದು ಅಕ್ಷರವು ಪರಮಾತ್ಮನನ್ನು ಹೇಳುತ್ತೆ. ಆ ಅಂದ್ರೆ ಪರಮಾತ್ಮ, ಕ ಅಂದ್ರೆ ಪರಮಾತ್ಮ, ಅಲ್ಲಿ ಅರ್ಥ ಆ ಅಂದ್ರೆ ಎಲ್ಲರಿಗಿಂತಲೂ ವಿಲಕ್ಷಣನಾದವನು, ಕ ಅಂದ್ರೆ ಆನಂದ ಸ್ವರೂಪನಾದವನು, ವಿ ಅಂದ್ರೆ ವಿಶಿಷ್ಟನ ಅಂದ್ರೆ ಎಲ್ಲರಿಗಿಂತಲೂ ವಿಶಿಷ್ಟ ಯುನೀಕ್ ಆಗಿರುವಂತವನು, ವಿಶಿಷ್ಟನಾದವನಾದ್ದರಿಂದ ಅವನಿಗೆ ವಿ ಅನ್ನುವ ಶಬ್ದ ಭಗವಂತನಿಗಿದೆ. ಅವನು ವಿಶಿಷ್ಟ ಮತ್ತು ಧಾರಕ ಪೋಷಕ. ಏನು ವಿಶಿಷ್ಟ ಮತ್ತು ಧಾರಕ ಪೋಷಕ ಅಂದರೆ ಏನೇನು ಅವನು ವಿಶಿಷ್ಟತೆ, ವಾಟ್ ಈಸ್ ಇ ಸ್ಪೆಷಾಲಿಟಿ ಅಂತ ಹೇಳಿದರೆ, ನಮಗೆ ಅಲ್ಲಿ ಭಗವದ್ಗೀತೆಯಲ್ಲಿ ಒಂದು ಬರುತ್ತೆ. ಭಗವಂತ ಒಂದು ಹೇಳ್ತಾನೆ ಅಲ್ಲಿ, ಹೇಳುವಾಗ ಭಗವಂತ ಯಾಕಂತ ಹೇಳಿದರೆ, 9ನೇ ಅಧ್ಯಾಯದಲ್ಲಿ ಬರುವಂತಹ ಶ್ಲೋಕ ಅಲ್ಲಿ, 6ನೇ ಶ್ಲೋಕ ಅಲ್ಲಿ, ಯಥಾ ಆಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನಿತ್ಯುಪಧಾರಯ ಅಂತ ಪರಮಾತ್ಮ ಹೇಳ್ತಾನೆ. ಆ ಶ್ಲೋಕದ ಅಂತರಾರ್ಥ ಏನಂತ ಹೇಳಿದ್ರೆ, ಭಗವಂತ ಅವನು ಎಲ್ಲದರ ಒಳಗೂ ಇದ್ದಾನೆ, ಎಲ್ಲವೂ ಅವನ ಒಳಗೆ ಇದೆ. ಈಗ ಪಾತ್ರೆಯಲ್ಲಿ ಹಾಲಿದ್ದರೆ ಆ ಪಾತ್ರೆಗೆ ಹಾಲು ಅಂಟ್ಕೊಳ್ಳುತ್ತೆ, ಟಚ್ ಆಗುತ್ತೆ, ಸ್ಪರ್ಶ ಆಗುತ್ತೆ, ಅಂದ್ರೆ ಇದರ ಗುಣಗಳು ಅದಕ್ಕೆ ಸ್ವಲ್ಪ ಬರುತ್ತೆ. ಇದು ಬೆಳ್ಳಗಿದ್ರೆ ಅದು ಬೆಳ್ಳತನ ಪಾತ್ರೆಗೆ ಸ್ವಲ್ಪ ಹತ್ಕೊಳ್ಳುತ್ತೆ, ಅಂದ್ರೆ ಟ್ರಾನ್ಸ್ಫರ್ ಆಫ್ ಪ್ರಾಪ್. ಇಲ್ಲ ಬಿಸಿ ಹಾಲು ಬಿಸಿ ಆದ್ರೆ ಪಾತ್ರೆಯು ಬಿಸಿ ಆಗುತ್ತೆ, ಇಲ್ಲ ಪಾತ್ರೆ ಬಿಸಿ ಆದ್ರೆ ಹಾಲಿಗೂ ಬಿಸಿ ತಾಕತ್ತೆ. ಅಂದ್ರೆ ಒಂದರ ಗುಣ ಇನ್ನೊಂದಕ್ಕೆ ಟ್ರಾನ್ಸ್ಫರ್ ಆಗುತ್ತೆ, ಒಂದರ ಒಳಗೆ ಒಂದಿದ್ದರೆ. ಮೋಸ್ಟ್ ಆಫ್ ದ ಕೇಸಸ್ ನಲ್ಲಿ ನಮ್ಗೆ ಹಾಗೆ ಕಾಣ್ತೀವಿ. ಆದರೆ ಪರಮಾತ್ಮನ ವಿಷಯದಲ್ಲಿ ಅವನು ಎಲ್ಲದರ ಒಳಗೂ ಇದ್ದರು, ಎಲ್ಲವೂ ಅವನ ಒಳಗೆ ಇದ್ದರು, ಯಾವುದು ಅವನಿಗೆ ಹತ್ತು. ಅದಕ್ಕೆ ನಾವು ಪದ್ಮಪತ್ರ ಮೀಮಾಂಬಸ ಅಂತ ಹೇಳಿ ತಾವರೆದಂತೆ ಅವನಿಗೆ ಅವನ ಗುಣಗಳು ಅಂದ್ರೆ ಅವನಿಗೆ ಸ್ವತಂತ್ರ ಗುಣ ಇದೆ, ಅವನಿಗಿರೋ ಸ್ವತಂತ್ರ ಗುಣ ಸ್ವಲ್ಪ ಟ್ರಾನ್ಸ್ಫರ್ ಆಗತ್ತಾ ಅಂದ್ರೆ ಆಗೋದಿಲ್ಲ. ಅದೇ ವಿಧವಾಗಿ ಜೀವರಲ್ಲಿ ಅವುಗಳಿಗೆ ಲಿಮಿಟೇಷನ್ ಅನ್ನುವ ಗುಣ ಇದೆ, ಲಿಮಿಟೆಡ್. ಆ ಲಿಮಿಟೆಡ್ ಅನ್ನುವ ಗುಣ ಭಗವಂತನಿಗೆ ಸ್ವಲ್ಪ ಟ್ರಾನ್ಸ್ಫರ್ ಆಗತ್ತಾ ಅಂದ್ರೆ ಆಗೋದಿಲ್ಲ. ಅಂದ್ರೆ ಈ ಅವನ ಒಳಗೆ ಎಲ್ಲವೂ ಇದ್ದರೂ ಅವನಿಗೆ ಯಾವುದು ಹತ್ತುವುದಿಲ್ಲ. ಉದಾಹರಣೆ, ಒಂದು ದೃಷ್ಟಾಂತ ಕೊಡ್ತಾರೆ. ಆಕಾಶ, ಆಕಾಶದಲ್ಲಿ ಗಾಳಿ ಇದೆ, ಗಾಳಿ ಆಕಾಶದಲ್ಲಿ, ನಾವು ಆಕಾಶದಲ್ಲಿಯೇ ಇದ್ದೀವಿ. ಆಕಾಶದ ಒಳಗೆ ನಾವಿದ್ರು ಆಕಾಶವನ್ನು ಮುಟ್ತಾ ಇಲ್ಲ, ನಾಟ್ ಟಚಿಂಗ್ ಆಕಾಶ ಅಂದ್ರೆ ಸ್ಪರ್ಶ ಇಲ್ಲ ಆಕಾಶ. ನಮ್ಗೆ ಶಬ್ದ ಸ್ಪರ್ಶ ರಸ ರೂಪಗಂಧ ತನ್ಮಾತ್ರೆಗಳು ನೋಡುವಾಗ ಆಕಾಶಕ್ಕೆ ಸ್ಪರ್ಶ ಇಲ್ಲ, ಟಚ್ ಮಾಡೋದಿಲ್ಲ, ಅದು ಶಬ್ದ ಹೋಗುತ್ತೆ. ಶಬ್ದ ಗುಣ ಇದೆ, ಅದೇ ಸ್ಪರ್ಶ ಗುಣ ಇಲ್ಲ. ವಾಯುವಿಗೆ ಸ್ಪರ್ಶ ಇದೆ, ಬೆಂಕಿಗೆ ಬರುವಾಗ ಶಬ್ದ ಸ್ಪರ್ಶ ರೂಪವೂ ಇದೆ, ನೀರಿಗೆ ಬರುವಾಗ ಶಬ್ದ ಸ್ಪರ್ಶ ರೂಪ ರಸವೂ ಇದೆ, ಭೂಮಿಗೆ ಬರುವಾಗ ಶಬ್ದ ಸ್ಪರ್ಶ ರೂಪ ರಸ ಗಂಧ 5 ಗುಣಗಳು ಇವೆ. ಹೀಗೆ ಆಕಾಶಕ್ಕೆ ಸ್ಪರ್ಶ ಇಲ್ಲ, ಟಚ್, ವಿ ಕೆನಾಟ್ ಟಚ್ ಸ್ಪೇಸ್, ವಿ ವಿಲ್ ಬಿ ಇನ್ ದ ಸ್ಪೇಸ್. ಹಾಗೆ ವಾಯುವು ಕೂಡ ಆಕಾಶದಲ್ಲಿ ಇರ್ತಾನೆ, ಆದ್ರೆ ವಾಯುವಿನ ಸ್ಪರ್ಶ ಆಕಾಶಕ್ಕಾಗೋದಿಲ್ಲ, ಆಕಾಶದ ಸ್ಪರ್ಶ ವಾಯುಗಾಗೋದಿಲ್ಲ, ಹತ್ತುವುದಿಲ್ಲ. ಹೇಗಾದರೆ ಆಕಾಶದ ಒಳಗೆ ವಾಯುವು ಇದ್ದರೂ ವಾಯುವಿನ ಗುಣಗಳು ಆಕಾಶಕ್ಕೆ ಹೋಗೋದಿಲ್ಲವೋ, ಹಾಗೆ ಪರಮಾತ್ಮನಲ್ಲಿ ಇಷ್ಟು ಜೀವರಾಶಿಗಳು ಅನಂತ ಅನಂತ ಜಡ ಚೇತನ ವಸ್ತುಗಳು ಅವನ ಒಳಗೆ ಇದ್ದರೂ ಅವುಗಳ ಗುಣಗಳು ಅವನಿಗೆ ಬರೋದಿಲ್ಲ, ಅವನ ಗುಣಗಳು ಅವುಗಳಿಗೆ ಹೋಗುವುದಿಲ್ಲ. ಒಂದರ ಸ್ಪರ್ಶ ಇನ್ನೊಂದಕ್ಕೆ ಇಲ್ಲ, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟೀಸ್ ಇಲ್ಲ. ಆದ್ದರಿಂದ ಅದು ಭಗವಂತನಲ್ಲಿರುವ ಒಂದು ವಿಶಿಷ್ಟವಾದ ಗುಣ. ತನ್ನ ಒಳಗೆ ಎಲ್ಲವೂ ಇದೆ, ಆದರೆ ಯಾವುದು ಅವನಿಗೆ ಹತ್ತುವುದಿಲ್ಲ. ಅವನ ಒಳಗೆ ಎಲ್ಲವೂ ಇದ್ದರೂ, ಅವನು ಎಲ್ಲದ ಒಳಗೂ ಇದ್ದರೂ ಅವನಿಗೆ ಯಾವುದು ಹತ್ತುವುದಿಲ್ಲ, ಯಾವುದು ಅವನಿಗೆ ಹತ್ತುವುದಿಲ್ಲ. ಹೀಗೆ ಅದು ಅವನ ಒಂದು ವಿಶಿಷ್ಟತ್ವ. ಸೊ ಇದು ಗೀತೆಯಲ್ಲಿ ಆ ಭಗವಂತನನ್ನು ಕುರಿತು ಹೇಳುವಂತಹ ಮಾತಾಗಿದೆ. ಅಷ್ಟೇ ಅಲ್ಲದೆ ನಾವು ಇನ್ನೊಂದು ಕೂಡ ನೋಡಿದ್ದೀವಿ, ಧಾತ ನೋಡುವಾಗ ನೋಡಿದ್ದೀವಿ. ಏನಂತ ಹೇಳಿದ್ರೆ, ಧಯತಿ ಪಿಬತಿ, ಧಾಂಗ್ ಅನ್ನುವ ಒಂದು ರೂಟ್ ಧಾತುವಿನಿಂದ ಬರುತ್ತೆ, ಇನ್ನೊಂದು ಅದು ಧೇಟ್ ಅನ್ನುವ ಧಾತು, ಧೇಟ್ ಪಾನಿ ಅಂತ ಕುಡಿಯುವುದು. ಧೇಟ್ ಅನ್ನುವ ಧಾತುವಿನಿಂದ ಧಯತಿ ಪಿಬತಿ ಇತಿ ವಿಧಾತ, ವಿಶೇಷೇನ ಧಯತಿ ಪಿಬತಿ, ಧಾತ ಅನ್ನುವಾಗ ಧಯತಿ ಪಿಬತಿ ಇತಿ ಧಾತ ಅಂತ ಅರ್ಥ ಮಾಡಿದ್ದೀವಿ. ವಿಧಾತ ಅನ್ನುವಾಗ ವಿಶೇಷೇನ ಧಯತಿ ಪಿಬತಿ ಅಂದ್ರೆ ವಿಶೇಷವಾಗಿ ಕುಡಿತಾನೆ ಭಗವಂತ, ಪಾನ ಮಾಡ್ತಾನೆ. ಇದೇ ಅಂದ್ರೆ ವಿಶೇಷವಾಗಿ ಪಾನ ಮಾಡುವುದು ಅಂದ್ರೆ ಅಲ್ಲಿ ನೋಡುವಾಗ ಎಲ್ಲವೂ ಭಗವಂತ ಪಾನ ಮಾಡ್ತಾನೆ ಅಂತೇಳಿ. ಇಲ್ಲಿ ವಿಶೇಷವಾಗಿ ಭಗವಂತ ಪಾನ ಮಾಡ್ತಾನೆ, ಎಲ್ಲವೂ ವಿಶೇಷವಾಗಿ ಕುಡಿತಾನೆ. ವಿಷ್ಣು ಸಹಸ್ರನಾಮರಿ, ಹೌದು, ನಮಸ್ಕಾರ. ಇಲ್ಲಿ ಭಗವಂತ ವಿಶೇಷವಾಗಿ ಪಾನ ಮಾಡ್ತಾನೆ, ವಿಧಾತ ಅಂತ ಹೇಳುವಾಗ ವಿಶೇಷವಾಗಿ ಪಾನ ಮಾಡ್ತಾನೆ. ವಿಶೇಷವಾಗಿ ಪಾನ ಮಾಡುವುದಂದ್ರೆ ಏನು ಅಂತ ಹೇಳಿದರೆ, ದೃಷ್ಟಾಂತ ಕೊಡ್ತಾರೆ. ಸಂಹಾರ ಕಾಲದಲ್ಲಿ ಭಗವಂತ ಏನು ಮಾಡ್ತಾನೆ, ನೃಸಿಂಹ ರೂಪದಿಂದ ಒಂದು ಅಗ್ನಿ, ಬಡವಾಗ್ನಿ ಹಾಗೆ ಇದ್ದಂತೆ
ಆ ಸಮುದ್ರದ ನೀರನ್ನೆಲ್ಲ ಕುಡಿದು ನಾ ಅಂದ್ರೆ ಈಗ ನೀರು ಎಲ್ಲ ಕಡೆ ನೀರಿನ ಮಯ ಆಗಿಬಿಡತ್ತೆ. ಆಮೇಲೆ ನೀರೆಲ್ಲ ಹೊರಟೋಗ್ಬೇಕು. ಎಲ್ಲಿ ಹೋಗುತ್ತೆ? ಎಲ್ಲ ನೀರು ಹೊರಟೋಗ್ಬೇಕು. ಅದು ಹೋಗ್ಬೇಕಂದ್ರೆ ಪರಮಾತ್ಮ ಏನು ಮಾಡ್ತಾನೆ, ಪ್ರಳಯ ಕಾಲ ನೃಸಿಂಹ ರೂಪದಿಂದ ಸಮುದ್ರದ ನೀರನ್ನೆಲ್ಲ ಕುಡಿದು ಬಿಟ್ಟು ಆ ನೀರೆಲ್ಲ ನಿಲ್ಲದೆ ನಾಶ ಮಾಡಿಬಿಡ್ತಾನೆ ಅಂತೇಳಿ. ಅಂದ್ರೆ ಪ್ರಳಯ ಕಾಲದಲ್ಲಿ ಎಲ್ಲವೂ ಇಲ್ಲದಂತೆ ಮಾಡುವುದು ಅವನೇ, ಇರುವಂತೆ ಮಾಡುವುದು ಅವನೇ. ಆದ್ದರಿಂದ ಇಲ್ಲದಂತೆ ಮಾಡುವುದು ಹೇಗೆ ಅಂತ ಹೇಳಿದರೆ, ಇಡೀ ನೀರನ್ನು ಅವನು ಪಾನ ಮಾಡಿಬಿಡ್ತಾನೆ. ಹೇಗೆ ಅಂತ ಹೇಳಿದ್ರೆ ನೃಸಿಂಹ ರೂಪದಿಂದ ಅಂತ ಹೇಳಿ ಅಲ್ಲಿ ಹೇಳ್ತಾರೆ. ಇದು ನಮಗೆ ಭೂತಾದಿ ಭೂತೋ ಅಂಬು ನಿಧಾನ ಮಧ್ಯೆ ಭೂತ್ವ ಹರಿಹಿ ಸರ್ವಹರೋ ಅತಿಧಾಮ್ನ ಅಗಾಧಂ ಅಂಬೋ ವಿದಧಾತಿ ಭಸ್ಮಯೋ ವಾಡವಾಗ್ನಿರ್ ನೃಹರಿರ್ ವಿಚಿಂತ್ಯ ಅಂಥೇಳಿ ವೈಹಾಯಸ ಸಂಹಿತದಿಂದ ಖಂಡಾತ ನಿರ್ಣಯ ಹೇಳುವಾಗ ಅದರಲ್ಲಿ ಅದನ್ನು ಕೋಟ್ ಮಾಡಿ ಆಚಾರ್ಯ ಹೇಳ್ತಾರೆ. ಸೊ ಈ ವಿಧವಾಗಿ ಇದು ವಿಶೇಷವಾಗಿ ಪಾನ ಮಾಡುವುದು ಅಂದರೆ ಮಿಕ್ಕವರು ಪಾನ ಮಾಡುವುದು, ಭಗವಂತ ಪಾನ ಮಾಡುವುದರಲ್ಲಿ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ? ಹೀಗೆ ಎಲ್ಲವನ್ನು ಇರುವಂತೆ ಮಾಡುವುದು, ಇಲ್ಲದಂತೆ ಮಾಡುವುದು. ನಾವು ಪಾನ ಮಾಡಿದ್ರೆ ನಮ್ಮ ಹೊಟ್ಟೆ ಒಳಗೆ ನೀರು ಹಾಗೆ ಇರುತ್ತೆ. ಅವನು ಪಾನ ಮಾಡಿದ್ರೆ ಹೋಗುತ್ತೋ ಗೊತ್ತಿಲ್ಲ, ಅದನ್ನೇನು ಮಾಡ್ತಾನೋ ಗೊತ್ತಿಲ್ಲ. ಅದು ಅವನ ಒಂದು ಅದನ್ನು ಹೋಗಿ ಮೂಲ ಪ್ರಕೃತಿಯಲ್ಲಿ ಸೇವಿಸ್ತಾನೆ, ಏನೋ ಮಾಡ್ತಾನೆ ಭಗವಂತ. ಆದ್ದರಿಂದ ಅವನ ಲೀಲೆಯೇ ಒಂದು ವಿಶೇಷವಾದ ವಿಶಿಷ್ಟವಾದ ಲೀಲಾರೂಪಕವಾಗಿ ಅವನು ಮಾಡ್ತಾನೆ. ಆದ್ದರಿಂದ ಅದು ಭಗವಂತನ ಒಂದು ವಿಶೇಷವಾಗಿ ಪಾನ ಮಾಡುವುದು ಅಂದ್ರೆ ಅದು. ಆದ್ದರಿಂದ ಭಗವಂತ ಇಂದ್ರನಾಮಕನಾಗಿ ಭಗವಂತ ಪಾನ, ಈಗ ಭಗವಂತನಿಗೆ ಇಂದ್ರ, ಇಂದ್ರ ಅಂದ್ರೆ ದೇವೇಂದ್ರನಿಗೆ ಇಂದ್ರ ಅಂತಿದೆ, ಅದು ಲಿಮಿಟೆಡ್ ಸೆನ್ಸ್ ನಲ್ಲಿ. ನಿಜವಾಗಿ ಇಂದ್ರ ಶಬ್ದ ಭಗವಂತನಿಗೆ ಅರ್ಣವಾಗುತ್ತೆ. ಆದ್ದರಿಂದ ಅಲ್ಲಿ ಹೇಳ್ತಾರೆ, ತದರ್ಥಂ ನದ್ಯ ಆಪತಂತಿ ಇದು ಇಂದ್ರನಾಮಕ ಭಗವಂತಃ ಪಾನಾರ್ಥಂ ನದ್ಯ ಸಮುದ್ರಂ ಪ್ರತಿ ಪ್ರವಹಂತೀತಿ ಪ್ರತಿಪಾದಿತವಂತಹ ಶ್ರೀಮದಾಚಾರ್ಯ ಅಸ್ಮಿನ್ನರ್ಥೇಯೇವ ಭೂತಾದಿಭೂತ. ಅಂದ್ರೆ ಏನು? ಪಂಚಭೂತಗಳಿವೆ, ಪೃಥ್ವಿ ಆಪಸ್ತೇಜೋ ವಾಯುರ ಆಕಾಶಗಳು. ಇವುಗಳಲ್ಲಿ ಸಮುದ್ರದ ನೀರನ್ನು ಎಲ್ಲವನ್ನು ಪಾನ ಮಾಡುವುದು ಮಾತ್ರವಲ್ಲ, ನದಿಗಳು ಹರಿಯತ್ತೆ ಅಂತೇಳಿ. ನದಿಗಳು ಹರಿದು ಸಮುದ್ರದಲ್ಲಿ ಹೋಗಿ ಸೇರತ್ತೆ. ಆ ನದಿಗಳಲ್ಲಿ ಭಗವಂತ ನಮ್ಮನ್ನು ಪಾನ ಮಾಡಬೇಕು ಅನ್ನುವ ಆಶೆಯು ನದಿಗಳಿಗೆ ಇರತ್ತೆ ಅಂತೇಳಿ. ಪ್ರಳಯ ಕಾಲದಲ್ಲಿ ಆ ನದಿಗಳು ಹೋಗಿ ಸಮುದ್ರದಲ್ಲಿ ಸೇರಿದಾಗ ನದಿಗಳಲ್ಲ ನೀರನ್ನು, ಸಮುದ್ರದ ನೀರವನ್ನು ಎಲ್ಲವನ್ನು ಕೂಡ ಭಗವಂತ ಪಾನ ಮಾಡ್ತಾನೆ. ಆದ್ದರಿಂದ ನದಿಗಳು ಹರಿಯುವುದು ಭಗವಂತ ತಮ್ಮನ್ನು ಪಾನ ಮಾಡಬೇಕು ಅನ್ನುವ ಒಂದು ಅಭಿಲಾಷೆಯಿಂದ ಇಂದ್ರನಾಮಕನಾಗಿ ಭಗವಂತ, ಹೇಗಾದ್ರೆ ನೃಸಿಂಹನಾಮಕನಾಗಿ ಸಮುದ್ರದ ನೀರು ಕುಡಿದಂತೆ ಇಂದ್ರನಾಮಕನಾಗಿ ಭಗವಂತ ನದಿಗಳಲ್ಲಿ ಇರುವ ನೀರನ್ನೆಲ್ಲ ಕೂಡ ಕುಡಿದು ಬಿಡ್ತಾನೆ ಅಂತೇಳಿ. ಅದಕ್ಕಾಗಿ ನದಿಗಳು ಅಚಂಚಲವಾಗಿ ಹರಿತಾ ಇರುತ್ತೆ. ಭಗವಂತ ತಮ್ಮನ್ನು ಪಾನ ಮಾಡಬೇಕು ಮಾಡಬೇಕು ಅಂತೇಳಿ ನದಿಗಳು ಬಯಸುತ್ತೆ ಅಂತ ಹೇಳಿ ಆ ವಿಧವಾಗಿ ವರ್ಣನೆ ಮಾಡಿ ಹೇಳ್ತಾರೆ. ಇದು ಶ್ರುತಿಯ ವೇದದಲ್ಲಿ ಬರುವಂತಹ ವಾಕ್ಯಗಳು. ಅದಾದ ಮೇಲೆ ಭಗವಂತ ವಿಧಾತ, ಅವನು ವಿ ಅನ್ನೋದು ಅಬ್ಜೆಕ್ಟಿವ್ ಆಗಿ ನೋಡಿದ್ದೀವಿ, ವಿ ಅಂದ್ರೆ ಪರಮಾತ್ಮ ಅಂತಲೂ ನೋಡಿದ್ದೀವಿ, ವಿ ಅಂದ್ರೆ ಅವನು ವಿಶೇಷವಾಗಿ ಮಾಡುವ ಕಾರ್ಯಗಳನ್ನು ನೋಡಿದ್ದೀವಿ. ಇಲ್ಲಿ ವಿ ಅಂದ್ರೆ ವಿಶೇಷವಾದವರು, ವಿಶಿಷ್ಟರು. ವಿಶಿಷ್ಟರು ಯಾರಿದ್ದಾರೋ ಅವರಿಗೂ ಧಾರಕ ಪೋಷಕ. ಅಂದ್ರೆ ಸಂಸಾರದಲ್ಲಿ ಇರುವವರನ್ನೆಲ್ಲರನ್ನು ಧಾರಣ ಪೋಷಣೆ ಮಾಡುವುದು ಮಾತ್ರವಲ್ಲದೆ ಸಂಸಾರದಿಂದ ಮುಕ್ತರಾದವರು ಅವರು ವಿಶಿಷ್ಟರು, ಸ್ಪೆಷಲ್. ಏನು? ಮುಕ್ತರಾಗಿದ್ದಾರೆ ಅಂದ್ರೆ ಮುಕ್ತಿಯನ್ನು ಪಡೆದವರು. ಮುಕ್ತ ಜೀವರಾಶಿಗಳು ಯಾರಿದ್ದಾರೋ ಆ ಮುಕ್ತ ಜೀವರಾಶಿಗಳಿಗೆ ಅವರು ಮುಕ್ತರಾಗಿದ್ದಾರೆ, ಅವ್ರಿಗೇನು ಬಾಡಿ ಇಲ್ಲವಲ್ಲ, ಸೊ ಅವರಿಗೆ ಯಾಕೆ ಧಾರಣ ಪೋಷಣೆ ಬೇಕು ಅಂತ ಹೇಳಿದ್ರೆ, ಅವರಿಗೆ ಮಾಡುವ ಧಾರಣೆ ಪೋಷಣೆ ನಮ್ಮಗ ಧಾರಣೆ ಪೋಷಣೆಗಳಂತೆ ಧಾರಣೆ ಪೋಷಣೆ ಅಲ್ಲ. ಅವರಿಗೂ ಧಾರಣೆ ಪೋಷಣೆಗಳು ನಡೆಯಬೇಕು. ಅವರಿಗೂ ಆ ಸ್ವರೂಪ ಜ್ಞಾನ ಇದೆ, ಅವರಿಗೂ ಸ್ವರೂಪ ಆನಂದ ಆವಿರ್ಭಾವ ಇದೆ, ಸ್ವರೂಪ ಸುಖಗಳಿವೆ ಅವರಿಗೆ. ಆದ್ದರಿಂದ ಆ ಸ್ವರೂಪ ಭೂತವಾದ ಅಲ್ಲಿ ಕೂಡ ವರ್ಣನೆ ಮಾಡ್ತಾರೆ. ಮುಕ್ತ ಜೀವರಾಶಿಗಳು ಹೇಗಾದ್ರೆ ಅವರು ಕೂಡ ವಿಹಾರ ಮಾಡ್ತಾರೆ, ಅದು ಮಾಡ್ತಾರೆ ಅಂತ ಎಲ್ಲವನ್ನು ಅವೆಲ್ಲ ಮಾಡಬೇಕಂದ್ರೆ ಅದಕ್ಕೆ ಬೇಕಾದ ಸಾಮರ್ಥ್ಯವನ್ನು ಕೊಡಬೇಕು. ಅದು ಕೊಡುವುದು ಭಗವಂತನೇ. ಆದ್ದರಿಂದ ವಿಶಿಷ್ಟರಾದಂತಹ ಮುಕ್ತ ಜೀವರಾಶಿಗಳಿಗೂ ಸಹಿತ ಧಾರಕ ಮತ್ತು ಪೋಷಕ, ಡುಧಾಂಗ್ ಧಾರಣ ಪೋಷಣ ಯೋಹೋ. ಅದು ವಿಶಿಷ್ಟರಿಗೆ, ವಿಶಿಷ್ಟರಾದ ಜೀವರಾಶಿಗಳಿಗೂ ಧಾರಣೆ ಪೋಷಣೆ ಮಾಡ್ತಾನ. ಆದ್ದರಿಂದ ಅವನಿಗೆ ವಿಧಾತ, ವಿಶಿಷ್ಟಾನ್ ಮುಕ್ತಾನ್ ದದಾತಿ ಧಾರಯತಿ ಪೋಷಯತಿ ವಿಧಾತ ಅಂಥೇಳಿ ಆ ವಿಧವಾಗಿ ಹೇಳುವಂತಹ ಮಾತು. ಆದ್ದರಿಂದ ಇದು ಇನ್ನೊಂದರ್ಥ. ಇನ್ನೊಂದೇನಂತ ಹೇಳಿದರೆ, ಧಾರಕ ಅಂತ ಪ್ರಸಿದ್ಧವಾಗಿರುವಂತಹ ಶೇಷದೇವರಾಗಲಿ, ದಿಗ್ಗಜಗಳಾಗಲಿ, ಪರ್ವತಾದಿಗಳು, ಇವೆಲ್ಲ ಕೂಡ ಧಾರ ಅಂದ್ರೆ ಭಗವಂತ ಧಾರಣೆ ಮಾಡ್ತಾನೆ. ಅವನು ಮೂಲಾಧಾರಕ. ಆದರೆ ಅವಾಂತರ ಆಧಾರಕಗಳು ಅಂದ್ರೆ ಭಗವಂತನ ಮೇಲೆ ಆಧಾರ ಪಟ್ಟಿ ಇದ್ದು ಮಿಕ್ಕವರನ್ನು ಧರಿಸುವಂಥದ್ದು. ಉದಾಹರಣೆಗೆ ಶೇಷ, ಶೇಷದೇವರು ತಮ್ಮ ಹೆಡೆ ಮೇಲೆ ಬ್ರಹ್ಮಾಂಡವನ್ನು ಧರಿಸಿದ್ದಾರೆ, ದಿಗ್ಗಜಗಳು ಧರಿಸಿದ್ದಾರೆ, ಪರ್ವತಗಳು ಧಾರಣೆ ಮಾಡುತ್ತೆ ಅಂತೇಳಿ, ಅನೇಕ ವೃಕ್ಷಗಳನ್ನು ಪರ್ವತಗಳು ಅಂದ್ರೆ ಇವು ಎಲ್ಲವೂ ಕೂಡ ಧಾರಕಗಳೇ. ಆದರೆ ಅವು ಲಿಮಿಟೆಡ್ ಧಾರಕಗಳು, ಅವುಗಳಿಗೆ ಒಂದು ಆಧಾರ ಬೇಕು. ಆದ್ದರಿಂದ ಭಗವಂತ ವಿಶೇಷವಾಗಿ ಧಾರಣೆ ಪೋಷಣೆ ಮಾಡುವ ವಸ್ತುಗಳನ್ನು ಧಾರಣೆ ಪೋಷಣೆ ಮಾಡ್ತಾನೆ. ಅಂದ್ರೆ ಶಿಲಾದಿಗಳು, ಪರ್ವತಗಳು, ಯಾವ ಯಾವ್ದಿದೋ ಭಾರವನ್ನು ಹೊತ್ತುವಂಥದ್ದು ಅವು ಎಲ್ಲದರನ್ನೂ ಭಗವಂತ ಧಾರಣೆ ಪೋಷಣೆ ಮಾಡ್ತಾನ. ಆದ್ದರಿಂದ ಧಾರಕ ಪೋಷಕಗಳಿಗೂ ಧಾರಕ ಪೋಷಕನಾಗಿದ್ದಾನ. ಆದ್ದರಿಂದ ಅದು ಭಗವಂತ ಮಾಡುವಂತಹ ಇನ್ನೊಂದು ವಿಶೇಷವಾದ ಧಾರಣೆ ಪೋಷಣೆ. ಅಂದ್ರೆ ಧಾರಣೆ ಪೋಷಣೆ ಮಾಡುವವರ ಧಾರಣೆ ಪೋಷಣೆ ಮಾಡ್ತಾನೆ. ಆದ್ದರಿಂದಲೂ ಅವನಿಗೆ ವಿಧಾತ ಅಂತ ಈ ಹೆಸರು ಬಂದಿದೆ ಅಂತ ಹೇಳಿ ಇಷ್ಟುವರೆಗೂ ಈ ಅರ್ಥಗಳನ್ನು ಹೇಳಿದ್ದಾರೆ. ಇದು ಹೇಳಿದಾಗ ನಮ್ಗೊಂದು ಸಂಶಯ ಬರುತ್ತೆ, ಏನ್ರಿ ಭಗವಂತ ವಿಧಾತ ವಿಶಿಷ್ಟವಾದ ಧಾರಣೆ ಪೋಷಣೆ ಮಾಡ್ತಾನೆ ಅಂತ ಹೇಳಿದ್ದ, ಚೆನ್ನಾಗಿದೆ ಅರ್ಥ. ಆದ್ರೆ ಧಾತ ಯಾಕೆ ಬೇಕು? ಸಬ್ಸೆಟ್ ಆಯ್ತಲ್ವಾ, ಧಾತ ಅನ್ನೋದಿದೆ, ಸಬ್ಸೆಟ್ ಆಫ್ ವಿಧಾತ, ಎಲ್ಲವೂ ವಿಧಾತದಲ್ಲಿ ಸೇರಿಬಿಟ್ಟಿದೆ, ವಿಶೇಷವಾದ ಧಾತ. ಸೊ ವಿಧಾತ ಅಂತ ಭಗವಂತನಿಗೆ ಹೆಸರು ಇರೋದು ಚೆನ್ನಾಗಿ ಇದೆ, ಧಾತ ಅನ್ನೋ ಹೆಸರು ಯಾಕೆ ಬೇಕು ದೇವರಿಗೆ? ವಿಧಾತ ಅಂತ ಒಂದು ಹೆಸರು ಇದ್ರೆ ಸಾಕಾಯ್ತಲ್ವಾ, ಧಾತ ವಿಧಾತ ಅಂತ ಹೇಳಿ ಎರಡು ಹೆಸರುಗಳು ಭಗವಂತನಿಗೆ ಯಾಕೆ ಬೇಕಾಗಿದೆ? ಪ್ಲಸ್ ಧಾತ ಅಂತ ಹೇಳಿದ್ರೆ ಸಾಮಾನ್ಯವಾದ ಧಾತ, ವಿಧಾತ ಅಂತ ಹೇಳಿದರೆ ವಿಶೇಷವಾದ ಧಾತ. ಈಗ ಒಬ್ಬನು ಅಡಿಗೆಯವನು ಬಂದಿದ್ದಾನಂದ್ರೆ ಸಾಮಾನ್ಯ ಅಡಿಗೆ ಮಾಡುವವನು, ವಿಶೇಷವಾದ ಅಡಿಗೆ ಮಾಡುವವನು ಬಂದ್ರೆ ಸಾಮಾನ್ಯ ಅಡಿಗೆ ಮಾಡುವವನು ಬೇಕಾಗಿಲ್ವಲ್ಲ. ಯಾಕೆ ಸಾಮಾನ್ಯ ಅಡಿಗೆ ಮಾಡುವವನು ಯಾಕೆ ತರ್ತೀವಿ? ಅವನು ಬೇರೆ, ವಿಶೇಷವಾಗಿ ಅಡಿಗೆ ಮಾಡುವವನು, ವಿಶೇಷವಾಗಿ ಅಡಿಗೆ ಮಾಡುವವನು ಇದ್ದರೆ ಸಾಮಾನ್ಯ ಅಡಿಗೆ ಮಾಡುವವನು ಬೇಕಾಗಿಲ್ವಲ್ಲ. ಈಗ ಭಗವಂತನೇ ವಿಧಾತ ಆದರೆ ಅವನಿಗೆ ಧಾತ ಅನ್ನುವ ಹೆಸರು ಯಾಕೆ? ವಿಶೇಷವಾದ ಧಾರಣೆ ಪೋಷಣೆ ಮಾಡುವವನು ವಿಧಾತ, ಧಾತ ಅನ್ನುವ ಹೆಸರು ದೇವರಿಗೆ, ಎರಡು ಹೆಸರುಗಳು ಯಾಕೆ? ಅದರಲ್ಲಿ ಒಳ್ಳೆದು ಅಂದ್ರೆ ಮೋರ್ ಮೀನಿಂಗ್ ಇರುವ ವಿಧಾತ ಅನ್ನುವ ಒಂದು ಹೆಸರು ಇದ್ದರೆ ಸಾಕಾಯ್ತಲ್ಲವಾ ಅನ್ನುವ ಸಂಶಯ ಬರುತ್ತೆ. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ, ಹೌದು ನಿಜ, ಧಾತ ವಿಧಾತ ಅನ್ನುವ ಎರಡು ಹೆಸರುಗಳು ಯಾಕೆ ಅಂತ ಅನ್ಸುತ್ತೆ. ಆದರೆ ಅದು ಸಾಧಕರು ಯಾರಿದ್ದಾರೋ ಸಾಧಕರ ದೃಷ್ಟಿಯಿಂದ ಧಾತ ಅಂತ ಅನುಸಂಧಾನ ಮಾಡಿಕೊಂಡು ಅಷ್ಟು ಮಾತ್ರಕ್ಕೆ ಭಗವಂತನನ್ನು ಅನುಸಂಧಾನ ಅಂದ್ರೆ ಮತ್ತೆ ಏನು ಅಂತ ನಮ್ಗೆ ಪ್ರಶ್ನೆಗಳು ಬರುತ್ತೆ. ಅನುಸಂಧಾನ ಅಂತ ಬಹಳ ಕಡೆ ಬಳಸ್ತೀವಿ ನಾವು ಶಬ್ದ. ಅನುಸಂಧಾನ ಅಂದ್ರೆ ಏನಂತ ಸ್ವಲ್ಪ ವಿಸ್ತಾರ ಮಾಡಿ ಹೇಳ್ತೀನಿ. ಅನುಸೃತ್ಯ ಸಂಧೀಯತೆ ಅಂತ ಹೇಳಿ, ಅನುಸರಿಸಿ ಸಂಧಾನ ಜೋಡಿಸುವಂಥದ್ದು, ಸೇರಿಸುವಂಥದ್ದು. ಯಾವುದನ್ನು ಅನುಸರಿಸುವುದು, ಯಾರ ಜೊತೆ ಜೋಡಿಸುವುದು? ಅನುಸೃತ್ಯ ಸಂಧೀಯತೆ, ಅನುಸರಿಸಬೇಕು, ಜೋಡಿಸಬೇಕು. ಅನುಸರಿಸುವುದು ಯಾವುದು? ಶಾಸ್ತ್ರಗಳನ್ನು ಅನುಸರಿಸ್ತೀವಿ. ಸೊ ಶಾಸ್ತ್ರಗಳ ಅನುಸಾರವಾಗಿ ಜೋಡಿಸುವುದು ಪರಮಾತ್ಮನ ಜೊತೆ ಜೋಡಿಸ್ಬೇಕು. ಅಂದ್ರೆ ಎಲ್ಲಿ ಶಾಸ್ತ್ರದಲ್ಲಿ ಯಾವ ವಿಷಯಗಳು ಬಂದಿದೋ ಅವುಗಳನ್ನು ಅರ್ಥ ಮಾಡಿಕೊಂಡು, ಶಾಸ್ತ್ರದಲ್ಲಿ ಹೇಳಿದ ವಿಷಯಗಳನ್ನು ಜೀರ್ಣ ಮಾಡಿಕೊಂಡು, ಆ ವಿಷಯಗಳನ್ನು ಉಪಯೋಗ ಮಾಡಿಕೊಂಡು, ಅದಕ್ಕೆ ತಕ್ಕಂತೆ ಶಾಸ್ತ್ರಗಳಿಗೆ ನಮಗೆ ಬೇಕಾದಂತೆ ಸಂಧಾನ. ನಾನು ಯಾರನ್ನೋ ಪೂಜೆ ಮಾಡಿ, ಒಂದು ಕಲ್ಲು ಪೂಜೆ ಮಾಡ್ತೀನಿ, ಯಾವುದೋ ಒಂದು ಕಲ್ಲು ಬಿದ್ದಿದ್ದವರು ಇಲ್ಲ, ಅದು ದೇವ್ರು ಅಂತ ನಾನು ಅನುಸಂಧಾನ ಇಟ್ಕೊಂಡು ಪೂಜೆ ಮಾಡಿಬಿಡ್ತೀನಿ, ನನಗಿದೆ ಅನುಸಂಧಾನ. ಸೊ ಎನಿ ಸ್ಟೋನ್ ದ ಟೈಗರ್ಸ್ ಅದರಲ್ಲಿ ದೇವರಿದ್ದ ಅಂತ ಅನುಸಂಧಾನ ನನಗೆ ನಾನು ಮಾಡಿಬಿಡ್ತೇನೆ ಅಂದ್ರೆ ಆ ಅನುಸಂಧಾನ ಸಾಮರ್ಥ್ಯ ಇದೆಯೋ ಇಲ್ಲವೋ ಯೋಚನೆ ಮಾಡಬೇಕು. ಆದ್ದರಿಂದ ಶಾಸ್ತ್ರ ಅದಕ್ಕೆ ನಮಗೆ ದೇವಾಲಯಗಳಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ಅದು ಎಲ್ಲಾ ಶಾಸ್ತ್ರ ವಿಧಾನಗಳಲ್ಲಿ ಶಾಸ್ತ್ರ ರೀತಿಯ ಅದನ್ನು ಪ್ರತಿಷ್ಠಾಪನೆ ಮಾಡಿದಾಗ ಆವಾಗ ನಮಗೆ ಓಹೋ ಇದೆಲ್ಲ ಶಾಸ್ತ್ರ ರೀತಿ ಆಗಿದೆ ಅನ್ನುವ ಒಂದು ಚಿಂತನೆ ಬರುತ್ತೆ. ಆದ್ದರಿಂದ ನಾವು ಅದನ್ನು ದೇವರು ಅಂತ ಮಾಡ್ತೀವಿ. ಆದ್ರೆ ಆ ಸಾಮರ್ಥ್ಯ ಯಾವುದೇ ಒಂದು ಕಲ್ಲನ್ನು ನೋಡಿ ಮಾಡುವ ಸಾಮರ್ಥ್ಯ ನಮಗಿಲ್ಲ. ಅಂತಹ ಸಾಮರ್ಥ್ಯ ಇರುವವರು ಯಾರಿದ್ದಾರೆ, ಉತ್ತಮ ಸಾಧಕರು, ಅವರದು ಮಾಡಬಹುದು. ಅವರಿಗೆ ಅನುಸಂಧಾನ ಇದೆ, ಅವರಂತೆ ನಾವು ಅನುಸಂಧಾನ ಇದೆ ಅಂತ ಭ್ರಮೆ ಪಟ್ಟು ನಾವು ಮಾಡಿದ್ರೆ ಆಗೋದಿಲ್ಲ. ನಿಜವಾದ ಅನುಸಂಧಾನ ಅಂತ ಹೇಳಿದ್ರೆ ಆ ಶಾಸ್ತ್ರಜ್ಞಾನ ಚೆನ್ನಾಗಿ ಇರಬೇಕು, ಅದನ್ನು ಅನುಸರಿಸಬೇಕು, ಅದನ್ನು ಅನುಸರಿಸಿ ಭಗವಂತನ ಜೊತೆಲಿ ಅದನ್ನು ಸಂಧಾನ ಜೋಡಿಸುವ ಸಾಮರ್ಥ್ಯ ಇರಬೇಕು, ಅದು ಮನನ ಮಾಡುವ ಸಾಮರ್ಥ್ಯ ಇರಬೇಕು, ಮನನ ಮಾಡಿ ಧ್ಯಾನ ಮಾಡುವ ಸಾಮರ್ಥ್ಯ ಇರಬೇಕು, ಅದನ್ನು ದೇವರಿಗಾಗಿ ಮಾಡ್ತಾ ಇದ್ದೀನಿ, ನನ್ನಗಾಗಿ, ಈಗ ನನಗೇನೋ ವ್ಯಾಪಾರ ನಡಿಬೇಕು ಅದಕ್ಕಾಗಿ ನಾನು ಮಾಡ್ತೀನಿ ಅಂದ್ರೆ ನನ್ನ ಕೆಲಸ ನಡೆಯೋದು, ನನಗೆ ದುಡ್ಡು ಬರೋದಕ್ಕಾಗಿ ನಾನು ಮಾಡಿದರೆ ಅದು ಅನುಸಂಧಾನ ಆಗೋದಿಲ್ಲ. ಅನುಸಂಧಾನ ಅಂತ ಹೇಳಿದಾಗ ಸ್ವಾರ್ಥ ಚಿಂತನೆ ಇರಲೇಬಾರದು, ಭಗವತ್ ಚಿಂತನೆ ಮಾತ್ರ ಇರಬೇಕು. ಅದು ಯಾವುದೋ ಒಂದು ನಮಗೆ ಶಾಸ್ತ್ರ ರೀತಿಯ ಹೇಳಿದ ವಿಷಯಗಳನ್ನು ಆಧಾರ ಮಾಡಿಕೊಂಡು ಜೋಡಿಸಿದ್ರೆ ಅದು ಅನುಸಂಧಾನ ಆಗತ್ತೆ. ಆದ್ದರಿಂದ ಈ ಧಾತೃ ಶಬ್ದ, ಅದನ್ನು ಮಾತ್ರ ಅನುಸಂಧಾನ ಮಾಡುವ ಸಾಮರ್ಥ್ಯ ಇರುವವರಿದ್ದರೆ ಅವರು ಧಾತೃ ಶಬ್ದವನ್ನು ಉಪಯೋಗಿಸಿಕೊಂಡು ಭಗವಂತನ ಚಿಂತನೆ ಮಾಡ್ತಾರೆ. ವಿಧಾತ ವಿವಿಧ ರೂಪಗಳಿಂದ ಭಗವಂತ ಧಾರಣೆ ಪೋಷಣೆ ಮಾಡ್ತಾನೆ. ಅಂತಹ ವಿಧಾತ ಶಬ್ದದ ಅನುಸಂಧಾನ ಮಾಡುವ ಸಾಮರ್ಥ್ಯ ಇರುವವರು ವಿಧಾತ ಶಬ್ದವನ್ನು ಮಾಡ್ತಾರೆ. ಆದ್ದರಿಂದ ಸಾಧಕರ ದೃಷ್ಟಿಯಿಂದಾಗಿ ಎರಡು ಹೆಸರುಗಳು. ಸೊ ಆದ್ದರಿಂದ ಭಗವಂತನಿಗೆ ಎರಡು ಹೆಸರುಗಳು ಬೇಕಂದ್ರೆ ಅವನಿಗೆ ಎರಡು ಹೆಸರುಗಳು ಯಾಕೆ ಬೇಕಂದ್ರೆ ಸಾಧಕರ ದೃಷ್ಟಿಯಿಂದಾಗಿ ಅವನಿಗೆ ಎರಡು ಹೆಸರುಗಳು. ಆದ್ದರಿಂದ ಎರಡು ಅವನಿಗೆ ಅನ್ವಯವಾಗುತ್ತೆ. ಈ ಧಾತ ಅಂತ ಹೇಳಿದಾಗ ಅದು ವಿಶಿಷ್ಟತೆ ಹೋಗಿತ್ತು ಅಂತಲ್ಲ, ವಿಶಿಷ್ಟತೆ ಇದ್ದೇ ಇದೆ. ಆದರೂ ಸಾಧಕನು ಯಾರಿದ್ದಾನೋ ಅವನು ಧಾತ, ಅಷ್ಟು ಮಾತ್ರಕ್ಕೆ ಅವನು ಯೋಚನೆ ಮಾಡುವ ಸಾಮರ್ಥ್ಯ ಇದೆ. ಆದ್ದರಿಂದ ಅವರಿಗಾಗಿ ಭಗವಂತ ಧಾತ ಶಬ್ದವನ್ನು ಇಟ್ಟುಕೊಂಡು ಅವರಿಗೆ ಅನುಗ್ರಹ ಮಾಡ್ತಾನೆ. ವಿಧಾತ ಅಂತ ಆ ಹೆಸರು ಇಟ್ಟುಕೊಂಡು ವಿಶೇಷವಾಗಿ ಆ ವಿಧವಾಗಿ ಅನುಸಂಧಾನ ಮಾಡಿ ಧ್ಯಾನ ಮಾಡಿ ಉಪಾಸನೆ ಮಾಡುವ ಸಾಮರ್ಥ್ಯ ಇರುವವರಿಗೆ ವಿಧಾತ ಅನ್ನೋ ಶಬ್ದದಿಂದ ಅವರಿಗೆ ಗೋಚರನಾಗಿ ಅವರನ್ನು ಅನುಗ್ರಹ ಮಾಡ್ತಾನೆ. ಆದ್ದರಿಂದ ಸಾಧಕರ ದೃಷ್ಟಿಯಿಂದಾಗಿ ಈ ಎರಡು ಹೆಸರುಗಳನ್ನು ಭಗವಂತ ಧಾತ ವಿಧಾತ ಅಂತ ಇಟ್ಟುಕೊಂಡಿದ್ದಾನೆ. ಆದ್ದರಿಂದ ಹೀಗೆ ಭಗವಂತನಿಗೆ ಅನೇಕ ಹೆಸರುಗಳು, ಅಷ್ಟೇ ಯಾಕೆ ಧಾತ ವಿಧಾತ ಮಾತ್ರವಲ್ಲ, ಆ ಎರಡು ಸುಮ್ಮನೆ ಎರಡು ಎಂಡಿದ್ದಂತೆ, ಮಧ್ಯದಲ್ಲಿ ಅನಂತಾನಂತ ರೂಪಗಳು. ಭಗವಂತ ಎಷ್ಟು ರೂಪಗಳನ್ನಾದರೂ ತಗೊಂಡಬಹುದು, ಈ ಧಾತ ವಿಧಾತ ಮಧ್ಯದಲ್ಲಿ ಅನಂತಾನಂತ ರೂಪಗಳ ಚಿಂತನೆ ಮಾಡಲಕ್ಕೂ ಅನಂತೋಪಾಸಕರಿಗೆ ಆ ಸಾಮರ್ಥ್ಯ ಇರುತ್ತೆ. ಆದ್ದರಿಂದ ಭಗವಂತನಿಗೆ ಇಷ್ಟೇ ಹೆಸರೇ ಇರಬೇಕು, ಈ ಹೆಸರೇ ಇರಬೇಕು ಅನ್ನುವ ಯಾವ ಲಿಮಿಟೇಷನ್ ಇಲ್ಲ. ಸಹಸ್ರನಾಮ ಅಂತ ಹೇಳಿದಾಗ ಸಾವಿರ ಹೆಸರುಗಳಂದ್ರೆ ಸಾವಿರವೇ ಹೆಸರುಗಳಲ್ಲ, ಅನಂತಾನಂತ. ಅದಕ್ಕೆ ಅವನಿಗೆ ಅಜಾಯ ಅನಂತ ರೂಪಿಣಿಯೇ ಅಂತ ಹೇಳಿ ಅದು ಹೇಳುವಾಗ ವಿಶ್ವಾಯ ಸಹಸ್ರ ರೂಪಿಣಿಯೇ ಅಜಾಯ ಅನಂತ ರೂಪಿಣಿಯೇ ಅಂತ ಸ್ತೋತ್ರ ಮಾಡ್ತಾರೆ. ಆದ್ದರಿಂದ ಅವನು ಅನಂತ ರೂಪಗಳನ್ನು ಧಾರಣೆ ಮಾಡುವವನು. ಆದ್ದರಿಂದ ಎರಡು ಹೆಸರುಗಳು ಇರೋದೇ ಅವನೇ ಹೊಸತನ ಅಲ್ಲ, ಅನಂತ ಹೆಸರುಗಳು ಅವನಿಗಿರಬಹುದು. ಆದ್ದರಿಂದ ಈ ವಿಧವಾಗಿ ಧಾತ ವಿಧಾತ ಅನ್ನುವ ಎರಡು ಹೆಸರು ಕೂಡ ಭಗವಂತನಿಗೆ ಸಾಧಕರ ದೃಷ್ಟಿಯಿಂದಾಗಿ ಎರಡು ಹೆಸರುಗಳನ್ನು ಭಗವಂತ ಇಟ್ಟುಕೊಂಡಿದ್ದಾನೆ. ಆ ವಿಧವಾಗಿ ನಾವು ಚಿಂತನೆ ಮಾಡಬೇಕು. ಇಲ್ಲಿಗೆ ನಾನು ಇದನ್ನು ಮುಕ್ತಾಯ ಮಾಡ್ತೇನೆ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಹರೇ ಶ್ರೀನಿವಾಸ ಕೃಷ್ಣಾರ್ಪಣಮಸ್ತು.